संवच्छामि देशतः यज्ञात् कर्म भाष्यम् कर्म ब्रह्मोद्भवं विद्धि ब्रह्माक्षर समुद्भवं तस्मात् सर्वगतं ब्रह्म नित्यं यज्ञे प्रतिष्ठितं कर्म ब्रह्मोद्भवं विद्धि कर्म ब्रह्मोद्भवं एष एवं ब्रह्मोद्भवं शब्दके ಏನಂತ ಅರ್ಥ ಮಾಡಬೇಕು ಅಂದರೆ ಬ್ರಹ್ಮ ಅಂದರೆ ವಿಷ್ಣು. ಅದಕ್ಕೇನು ಆಧಾರ? ಏಷಹಿ ಏವ ಏನಂ ಸಾಧು ಕರ್ಮ ಕಾರಯತಿ ಬುದ್ಧಿರ್ಜ್ಞಾನಂ. ಏಷಹಿ ಏವ ಏನಂ ಸಾಧು ಕರ್ಮ ಕಾರಯತಿ. ಪ್ರತಿಯೊಂದು ಕೆಲಸಗಳನ್ನು ಸಹ ಮಾಡಿಸೋದು ನಾರಾಯಣ ಅನ್ನೋ ಸ್ಪಷ್ಟ ಮಾತಿದೆ. ಬುದ್ಧಿರ್ಜ್ಞಾನಂ ಅಸಮೋಹ ಮುಂದೆ ಬರುತ್ತೆ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿಧಾಹ. ಎಲ್ಲ ಕೊಡೋದು ನಾನೇ ಅಂತ ಹೇಳಿರೋದ್ರಿಂದ ಕರ್ಮ ಬ್ರಹ್ಮೋದ್ಭವಂ ವಿಧಿ ಇತ್ಯಾದಿಭ್ಯ ಕರ್ಮ ಬ್ರಹ್ಮೋದ್ಭವಂ ಬ್ರಹ್ಮಣ ವೇದೇನ ಪ್ರಕಾಶ್ಯಂ ಇತಿ ಪರೇಷಾಂ ವ್ಯಾಖ್ಯಾನಂ ಅಸದಿತಿ ಭಾವೇನ ಆಹ ಕರ್ಮೇ. ಇದಕ್ಕೆಲ್ಲ ಆಚಾರ್ಯ ಯಾತಕ್ಕಿಷ್ಟು ಆಧಾರ ಕೊಟ್ಟು ಬರೀತಾರೆ ಅಂದರೆ ಬೇರೆಯವರು ತಪ್ಪರ್ಸ ಬರೆದಿದ್ದಾರೆ. ಅದಕ್ಕೆ ಕರ್ಮ ಬ್ರಹ್ಮೋದ್ಭವಂ ವಿಧಿ ಎಂಬುದಕ್ಕೆ ಕರ್ಮ ಬ್ರಹ್ಮೋದ್ಭವಂ ಬ್ರಹ್ಮಣ ವೇದೇನ ಪ್ರಕಾಶ್ಯಂ. ಬ್ರಹ್ಮಶಬ್ದಕ್ಕೆ ವೇದ ಅಂತ ಅರ್ಥ ಮಾಡಿ ವೇದದಿಂದ ಕರ್ಮ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟು ವೇದಗಳು ಹೇಳುತ್ತಷ್ಟು ಕರ್ಮ ಮಾಡಿಸೋದಿಲ್ಲ. ವೇದ ಮಾಡಿಸೋದು ಯಾರೋ ದೇವರೇ. ಆದ್ದರಿಂದಾಗಿನೆ ವೇದಗಳಿಂದ ಕರ್ಮ ಹುಟ್ಟುತ್ತೆ ಅಂದರೆ ಎಲ್ಲರೂ ವೇದಗಳತ್ವ ಕರ್ಮನೇ ಮಾಡಬೇಕಾಗಿತ್ತು. ಅದಿಲ್ಲ. ಕರ್ಮೇ ಇತಿ ಬ್ರಹ್ಮಣ ಪರಬ್ರಹ್ಮಣ ಕುತಃ ಇತ್ಯತಃ ಏಷ ಹಿ ಇತಿ ಏಷ ಹಿ ಸಾಧು ಕರ್ಮಕಾರ ಇತಿ ಇತ್ಯಾದಿ ಸ್ಪಷ್ಟ ವಾಕ್ಯಗಳಿರೋದ್ರಿಂದ ಕರ್ಮಕ್ಕೆ ಕಾರಣ ನಚ ಕರ್ಮ ವಿಮಾವರ ಆದಮೇಲೆ ಅಚಿತ್ತನು ತದ್ಧೇಯತಃ ಇದ್ದೇ ಇದೆ. ನೆನಪಿರಬೇಕು ಅದೆಲ್ಲ. ಅಪವ್ಯಾಖ್ಯಾನಂ ಪ್ರತ್ಯಾಖ್ಯಾತಿ ನಚೇತಿ ಉದ್ಧವ ಶಬ್ದಸ್ಯ ಮುಖ್ಯೆ ಅಭಿಧೇಯೇ ಜನ್ಮನಿ. ಆ್ಯಕ್ಚುಲಿ ಮುಂದಿದೆ ವಾಕ್ಯಲ್ಲಿ ಪ್ರಿಂಟ್ ಆಗಿದೆ, ಮುಂದೆ ಬರಬೇಕು. ಇಲ್ಲಿದೆ. ನಚ ಮುಖ್ಯೇ ಸಂಭಾವ್ಯಮಾನೆ ಪಾರಂಪರ್ಯೇಣ ಔಪಚಾರಿಕಂ ಕಲ್ಪ್ಯಂ. ಮುಖ್ಯಾರ್ಥ ಎಲ್ಲಿ ಹೊಂದುತ್ತೋ ಅಲ್ಲಿ ಏನು ಮಾಡಿಕೊಡೋದು, ಔಪಚಾರಿಕ ಅರ್ಥ ಮಾಡಬಾರ್ದು. ಔಪಚಾರಿಕ ಮುಖ್ಯೇ ಸಂಭಾವ್ಯಮಾನೆ ಮುಖ್ಯಾರ್ಥ ಸಂಭಾವಿತವಾಗ್ತಿರ್ಬೇಕಾದ್ರೆ ಪಾರಂಪರ್ಯೇಣ ಔಪಚಾರಿಕಂ ಅರ್ಥಂ ನ ಕಲ್ಪ್ಯಂ. ಪಾರಂಪರಿಕ ಅರ್ಥ ಅಂದ್ರೇನೋ ಮುಂದೆ ಬರತಕ್ಕಂಥ ಅಮುಖ್ಯವಾದ ಅರ್ಥ, ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ನಚ ಜಡಾನಾಂ ಸ್ವತಃ ಪ್ರವೃತ್ತಿ ಸಂಭವತಿ. ಜಡವಾದ ವೇದಗಳಿಗಾಗಲಿ ಮತ್ತು ಬರೀ ಬೇರೆ ಇಂದ್ರಿಯಾದಿಗಳಿಗಾಗಲಿ ಸ್ವತಃ ಪ್ರವೃತ್ತಿ ಇಲ್ಲ. ಏತಸ್ಯ ವಾ ಅಕ್ಷರಸ್ಯ ಇತಿ ಸರ್ವನಿಯಮನ ಶ್ರುತೇಶ್ಚ. ಏತಾವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಇತ್ಯಾದಿಯಾಗಿ ಉದಾಹರಣೆದೊರಗೆ ಇದು ಸರ್ವನಿಯಮನ ಶ್ರುತೇಶ್ಚ. ಎಲ್ಲವನ್ನು ಕೂಡ ನಿಯಮನ ಮಾಡೋ ಪರಮಾತ್ಮ ಅಂತ ಹೇಳಿರೋದ್ರಿಂದ ಕರ್ಮಕ್ಕೆ ಕಾರಣ ಪರಮಾತ್ಮನೇ ಹೊರತು ಬರಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಇತ್ಯಾದಿಶ್ಚ. ಇನ್ನೊಂದು ವಾಕ್ಯನೂ ಇದೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ ಅನ್ನೋ ಮಾತಿರೋದ್ರಿಂದ ಅವೆಲ್ಲ ಆಧಾರ ಇದೆ. ಇದರಿಂದ ಅವ್ರು ಎಷ್ಟು ಅಪಾರ್ಥ ಎಷ್ಟು ಕಡೆ ತಪ್ಪರಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ನೆನಪಿಟ್ಕೊಂಡಿರಬೇಕು. ನಚ ಮುಖ್ಯೇ ಸಂಭಾವ್ಯಮಾನೆ ಪಾರಂಪರ್ಯೇಣ ಔಪಚಾರಿಕಂ ಕಲ್ಪ್ಯಂ. ನಚ ಜಡಾನಾಂ ಸ್ವತಃ ಪ್ರವೃತ್ತಿ ಸಂಭವತಿ ಅಚಿತ್ತನು ತದ್ಧೀಯತಃ. ತ್ವಾದಸ್ತೋತ್ರ ಹೇಳಬೇಕಾದ್ರೆ ಅಚಿತ್ತನು, ಅಚಿತ್ತನು ಅಂದರೆ ಜಡ ಪದಾರ್ಥ. ಜಡ ಪದಾರ್ಥಕ್ಕೆ ಏನಿಲ್ಲ, ಸ್ವತಃ ಪ್ರವೃತ್ತಿ ಇಲ್ಲ, ಇನ್ನೊಂದು ಪ್ರವೃತ್ತಿ ಮಾಡೋ ಶಕ್ತಿನೂ ಇಲ್ಲ, ತನ್ನ ಪ್ರವೃತ್ತಿನೂ ಇಲ್ಲ. ಕಿಂಚ ಹಿಂದೆ ಬಿಟ್ಟೋಗಿದೆ, ಇಲ್ಲಿ ಪ್ರಿಂಟ್ ಆಗಬೇಕಾಯ್ತು, ಅಲ್ಲಿ ಬಂದಿದೆ, ಸೇರಿಸ್ಕೋಬೇಕಿತ್ತು. ಅಪವ್ಯಾಖ್ಯಾನಂ ಪ್ರತ್ಯಾಖ್ಯಾತಿ. ಪ್ರತ್ಯಾಖ್ಯಾತಿ ಅಂದರೆ ನಿರಾಕರೋತಿ, ಖಂಡನೆ ಮಾಡ್ತಾರೆ ಅಂತ ಅರ್ಥ. ನಚೇತಿ ಉದ್ಭವ ಶಬ್ದಸ್ಯ ಮುಖ್ಯೇ ಅಭಿಧೇಯೇ ಜನ ಜನ್ಮನಿ ಸಂಭಾವ್ಯಮಾನೇ ಸತೀ ಔಪಚಾರಿಕಂ ಪ್ರಕಾಶನ ಪ್ರಕಾಶನಂ ಅರ್ಥತಯಾನ ಕಲ್ಪ್ಯಂ. ಮುಖ್ಯೇಭಿಧೇಯೇ ಸಂಭಾವ್ಯಮಾನೇ ಸತಿ. ಮುಖ್ಯವಾದ ಅಭಿಧೇಯ ಅಂದರೆ ಅರ್ಥ, ಅದು ನಡೀತಿರಬೇಕಾದ್ರೆ ಔಪಚಾರಿಕವಾದ ಅರ್ಥವನ್ನು ಮಾಡಿಕೊಡು. ತಥಾ ಬ್ರಹ್ಮಶಬ್ದಸ್ಯ ಮುಖ್ಯೇ ಅಭಿಧೇಯೇ ಪರಬ್ರಹ್ಮಣಿ ಸಂಭಾವ್ಯಮಾನೇ ಸತಿ. ಬ್ರಹ್ಮಶಬ್ದಕ್ಕೆ ಬ್ರಹ್ಮಶಬ್ದಶ್ಚ ವಿಷ್ಣುವೇವ ಅಥಾತೋ ಬ್ರಹ್ಮ ಜಿಜ್ಞಾಸ. ಈಗೆಲ್ಲ ಸ್ಪಷ್ಟವಾಗಿ ಮುಖ್ಯಾರ್ಥ ವಿಷ್ಣುವೇ ಆಗಿರೋದ್ರಿಂದ ಬ್ರಹ್ಮಶಬ್ದಕ್ಕೆ ಪರಬ್ರಹ್ಮ ಅಂತ ಅರ್ಥ ಮಾಡಬೇಕೇ ಹೊರತು ವೇದಗಳು ಅಂತ ಅರ್ಥ ಮಾಡಬಾರದು. ಇಲ್ಲಿ ಸಂಭಾವ್ಯಮಾನೇ ಸತಿ ಔಪಚಾರಿಕಂ ಅಮುಖ್ಯಂ ವೇದಾಖ್ಯಂ ಬ್ರಹ್ಮಶಬ್ದಾರ್ಥತಯಾನ ಕಲ್ಪ್ಯಂ. ಅದಕ್ಕೆ ಬ್ರಹ್ಮಶಬ್ದಕ್ಕೆ ವೇದ ಅನ್ನೋ ಅರ್ಥವನ್ನೆಲ್ಲಿ ಕಲ್ಪಿಸೋದು ಸರಿಯಲ್ಲ ಅಂತ ತಿಳಿಸಿದರು. ಹೌದು, ಸೆಕೆಂಡ್ ಡೇ ಅರ್ಥ ತಗೊಳ್ಳೋಕೆ ಹೋಗಬಾರ್ದು ಮಾಡಲಿಲ್ಲ. ಹೌದು, ತಪ್ಪದು. ಕಿಂಚೈವಂ ವ್ಯಾಚಕ್ಷೇಣ ವ್ಯಾಚಕ್ಷಾಣೇನಾಪಿ ವೇದಸ್ಯ ಕರ್ಮ ಪ್ರಕಾಶಕತ್ವಂ ಅಂತರ್ಯಾಮಿ ದ್ವಾರ ಪರಂಪರೆಯ ಅಂಗೀಕಾರ್ಯಂ. ಇನ್ನು ವೇದಗಳಿಂದ ಕರ್ಮ ತಿಳಿಯುತ್ತೆ ಅಂತ ಹೇಳಿದರೂ ಕೂಡ ವೇದಗಳು ಜಡ ಪದಾರ್ಥವಾದ್ದರಿಂದ ವೇದಗಳನ್ನು ಪರಮಾತ್ಮ ಉಚ್ಚಾರಣೆ ಮಾಡಿ ಹೇಳಬೇಕು. ಗೊತ್ತಾಯ್ತಾ? ಸವೇ ಸೂರ್ಯ ಸಾಮಾನಿ ಜಗ್ನಿರೇ ಪುರುಷ ಸೂಕ್ತ. ಯುಗಾದಿ ವೇದಗಳು ಜಡಗಳಾದ್ದರಿಂದ ಅಭಿವ್ಯಕ್ತಿ ಯಾರಿಂದ ಆಗಬೇಕದು? ದೇವರಿಂದಾನೆ. ಅಂದಮೇಲೆ ವೇದಗಳಿಗೆ ಈ ಕರ್ಮವನ್ನು ಪ್ರಚೋದನೆ ಮಾಡೋ ಶಕ್ತಿ ಅವಕ್ಕಿಲ್ಲ, ಸರಿಯಾಗಿ ತಿಳ್ಕೊಂಡಿರ್ಬೇಕು. ತಥಾ ಚ ಅಂತತೋಪಿ ಪರಬ್ರಹ್ಮಣಿ ಅಂಗೀಕಾರ್ಯೇ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇವರೊಳಗೆ ಹೋಗ್ಲೇಬೇಕು ಅರ್ಥನ. ಮುಖ್ಯ ಅರ್ಥನೆ ಹೇಳ್ತಿರ್ಬೇಕಾದ್ರೆ ರೌಂಡ್ ಔಟ್ ಯಾಕೆ ಮಾಡ್ತೀರಿ ಅಂತ ಹೇಳಿದರು. ಶಬ್ದತೆಯವ ಪ್ರಾಪ್ತಸ್ಯ ತಸ್ಯ ಪರಿತ್ಯಾಗೋ ಅನುಪಪನ್ನ ಶಬ್ದತಃ. ಸ್ಪಷ್ಟವಾಗಿ ಶಬ್ದದಿಂದಲೇ ಬಂದಿರೋ ಅರ್ಥ ಇರಬೇಕಾದ್ರೆ ಅರ್ಥವನ್ನು ಬಿಟ್ಟು ಗೌಣಾರ್ಥವನ್ನು ಮಾಡಲಿಕ್ಕೆ ಹೋಗಬಾರ್ದು. ನಾನು ವೇದ ಸ್ವಯಮೇವ ಕರ್ಮ ಪ್ರಕಾಶಕ, ವೇದ ಸ್ವತಃ ಕರ್ಮವನ್ನು ತಿಳಿಸಿಕೊಡುತ್ತಲ್ಲ. ಕಿಂ ಪರಬ್ರಹ್ಮಣ ನ ಪರಂಪರೆಯ ನ ಪರಂಪರಾ ಇತ್ಯತಃ ನಚೇತಿ. ವೇದಗಳು ತನ್ನೇ ಅದೇ ತಿಳಿಸಿಕೊಡುತ್ತೆ ಅಂದರೆ ಜಡಗಳಿಗೆ ಎಂದು ಕೂಡ ಸ್ವತಃ ಪ್ರವೃತ್ತಿ ಇಲ್ಲ. ವೇದಗಳು ಅವೇ ತಿಳಿಸಿಕೊಡೋ ಪ್ರಸಕ್ತಿ ಇಲ್ಲ. ವೇದಗಳನ್ನ ಏನು ಮಾಡಬೇಕು? ಯಾರು ಒಬ್ಬರು ಹೇಳಬೇಕು. ಹೇಳೋದಕ್ಕೆ ದೇವ್ರು ಬೇಕೇ ಬೇಕು. ಎಲ್ಲ ವೇದ ಹೇಳೋ ಶಕ್ತಿ ಇರೋದು ಯಾರಿಗೂ ಸ್ವಾತಂತ್ರ್ಯನ ದೇವ್ರಿಗೊಂದೇ. ಸಂತತಂ ಚಿಂತ ಯತ್ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ವೇದಗಳು ತಾವೇ ಒಂದು ಕಿವಿ ಬೀಳೋದಿಲ್ಲ, ಅದನ್ನೊಬ್ರು ಹೇಳಬೇಕು. ಆದರೆ ಹೇಳೋ ಕೆಲಸ ದೇವ್ರು ಮಾಡ್ತಾನೆ. ಅಂದಮೇಲೆ ಕರ್ಮ ಯಾರಿಂದ ಬಂದಾಗಾಯ್ತು? ದೇವರಿಂದನೇ ಹೊರತು ವೇದಾದಿಗಳಿಂದ ಅಲ್ಲ. ವೇದಗಳೆಲ್ಲ ಅನಂತರ ಬರುತ್ತಿಲ್ಲ ಅಂತಲ್ಲ, ಆದರೆ ಪ್ರೈಮರಿ ತಗೋ ಮುಖ್ಯವಾಗಿ ಯಾರಿಂದ ಬರೋದು ಅಂದರೆ ದೇವರಿಂದ. ತೇನವಿನ ತೃಣಮಿಬಿನ ಚಲತಿ ವಾಕ್ಯ ಇದೇ ಇದೆ ಅಲ್ಲ. ಇಲ್ಲೇನದು ವೇದಗಳು ಅಂದ್ರೆ ವೇದಗಳು, ವೇದಗಳೇನು ಜಡ. ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಜಡ. ಜಡಗಳಿಂದ ಏನಾಗೋದಿಲ್ಲ, ತನ್ನ ಸ್ವಂತ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಚಿತ್ತನು ತದ್ಧೀಯತಃ ಜಡ ಪದಾರ್ಥಗಳಿಗೆ ಎಂದೂ ಸಹ ಸ್ವತಃ ಪ್ರವೃತ್ತಿ ಇಲ್ಲ. ಯಾತಕ್ಕೆ ತಿಳುವಳಿಕೆನೆ ಇಲ್ಲ ಅವನಿಗೆ, ಗೊತ್ತಾಯ್ತಾ? ಅದು ಮಹಾಲಕ್ಷ್ಮಿ ಹೇಳಿದಾಗ ಬರಬೇಕು. ಮಹಾಲಕ್ಷ್ಮಿ ದೇವರು ಹೇಳಬೇಕು. ಅಂದಮೇಲೆ ವೇದಗಳಿಂದ ಕರ್ಮ ಆಗುತ್ತೆ ಅಂತ ಹೇಳಬಾರದು. ವೇದಗಳು ಕರ್ಮ ತಿಳಿಸುತ್ತೆ ಅಂತ ಹೇಳಬೇಕು. ತಿಳಿಸುತ್ತೆ ಬೇರೆ, ಆಗತ್ತೆ ಬೇರೆ. ಅರ್ಥ ಆಯ್ತಾ? ಹೌದು ಹೌದು. ಆದ್ದರಿಂದ ಅಲ್ಲ, ಆದ್ದರಿಂದ ದೇವರಿಂದ ಆಯ್ತಲ್ಲ ಕೊನೆಗೆ. ಸನ್ನಿಧಾನದಿಂದ ಆದಮೇಲೆ ಯಾರಿಂದ ಆದಾಗಾಯ್ತು? ದೇವರಿಂದ. ಕಬ್ಬಿಣ ಸುಡೋದಿಲ್ಲ, ಚೆನ್ನಾಗಿ ಕಾಯಿಸಿದ್ರು ಸುಟ್ಬಿಡ್ತು. ನಾವು ಕಬ್ಬಿಣ ಸುಡ್ತು ಅಂತೀವೋ ಬೆಂಕಿ ಸುಡ್ತು ಅಂತೀವೋ? ಬೆಂಕಿ ಸುಡ್ತು, ಕಬ್ಬಿಣ ಅಲ್ಲ. ಕಬ್ಬಿಣ ಕಾದಿದ್ದು ಸುಡ್ತು, ಆ ಕಾಯಿಲೆ ಬೆಂಕಿ ಬೇಕೇ ಬೇಕಲ್ಲ. ಅದರಿಂದ ಯಾರೂ ಕೂಡ ಕಲ್ಲು ಸುಡುತ್ತೆ ಹಾಗೆಲ್ಲ ಹೇಳೋದಿಲ್ಲ, ಬೆಂಕಿ ಸುಡುತ್ತೆ ಅಂತಲೇ ಹೇಳೋದು. ಅದೇ ರೀತಿ ದೇವರು ಮಾಡಿಸ್ತಾನೆ ಅಂತ ಹೇಳಬೇಕೆ ಹೊರತು ಉಳಿದೆಲ್ಲ ಪರಂಪರೆಯ. ಅರ್ಥ ಆಯ್ತಾ? ಸೆಕೆಂಡರಿ. ಯಾವುದೋ ಮಠಕ್ಕೆ ಊಟಕ್ಕೆ ಹೋಗಿರ್ತೆ, ಏನು ಕೇಳಿದ್ರು ಮಠದ್ದು ಅಂತಾರೆ ಹೊರತು ಬಡಿಸೋನ ಹೆಸರು ಹೇಳೋದಿಲ್ಲ. ಮಠದಲ್ಲಿ ಊಟ ಆಯ್ತು, ಬಡಿಸಿರಬಹುದು ಅವನು, ಆದರೂ ಕೂಡ ಅವನು ಸ್ವಾತಂತ್ರ್ಯ ಇಲ್ಲ. ಜಡಕ್ಕೆ ಪ್ರವೃತ್ತಿನೇ ಇಲ್ಲ ಸ್ವತಃ ಪ್ರವೃತ್ತಿ. ಆದ್ದರಿಂದ ಹೌದು ಜಗತ್ತೇ, ಅದಕ್ಕೇ ದೇವರು ಬೇಕು. ಸೈನ್ಸ್ ಏನು ಹೇಳುತ್ತೆ, ಬರೀ ಜಗತ್ತು ಒಪ್ತಾರೆ, ದೇವ್ರನ್ನ ಒಪ್ಪೋದಿಲ್ಲ ಅವರು. ಹಾಗಿದ್ರೆ ಜಡ ಪ್ರವೃತ್ತಿ ಜಡಕ್ಕೆ ಬಂದಾಗ ಆಯ್ತಲ್ಲ, ತಪ್ಪದು. ಚೇತನ ಇಲ್ಲದ ಅವರಿಗೆ ಕೆಲಸ ಆಗೋದಿಲ್ಲ. ಅದಕ್ಕೆ ಪ್ರಕೃತಿ ಪುರುಷ, ಪುರುಷನ ಕಲ್ಸಿಟ್ ಬಿಟ್ಬಿಡ್ತಾರೆ. ಬರೀ ಪ್ರಕೃತಿ ಅಷ್ಟೇ ಸೈನ್ಸ್ ಒಪ್ಪೋದು. ಸಾಂಖ್ಯರೆಲ್ಲ ಅದೇ ರೀತಿ ಮಾಡಿಬಿಡ್ತಾರೆ, ಇಂಪಾರ್ಟೆನ್ಸ್ ಅದಕ್ಕೆ ಕೊಟ್ಬಿಡ್ತಾರೆ. ಆದರೆ ಪುರುಷ ಇಲ್ಲದ ಹೋದರೆ, ಚೇತನ ಇಲ್ಲದ ಹೋದರೆ ಏನಾಗೋದಿಲ್ಲ? ಬಸ್ ಬಂತು, ಒಳ್ಳೆ ಡ್ರೈವರ್ ಕೂತಿದ್ದಾರೆ, ನಮಗೆ ಗೊತ್ತೀಗ. ಆಫೀಸು ಆಫೀಸರ್ ಇದ್ದಾನೆ, ವ್ಯವಹಾರ ಮಾಡೋದು ಹಾಗೆ ಹೊರತು ಯಾರು ಕೂಡ ಇದು ಮಾಡೋದೇ ಇಲ್ಲ. ಅಂದರೆ ಬಾಯಲ್ಲಿ ಹೇಳೋದು ಜಡ, ಫಾಲೋ ಮಾಡೋದೆಲ್ಲ ಚೇತನ. ಸೈಂಟಿಸ್ಟ್ ಕೂಡ ಏನು ಜಡವಾಗಿ ಮಾಡಿದ್ದು ಚೇತನವಾಗಿ ಮಾಡಿದ್ದು ಅವನೀಗ? ಸೈಂಟಿಸ್ಟ್ ಮಾತಾಡೋದು ಜಡವಾಗಿ ಮಾತಾಡೋದು ಚೇತನವಾಗಿ ಮಾತಾಡ್ತಾನ? ಚೇತನವಾಗಿ ಮಾತಾಡ. ಅಂದ್ರೆ ಹಾಗಿದ್ರೆ ನ್ಯೂಟನ್ಸ್ ಲಾ ಅಂತ ಯಾಕೆ ಕರಿತೀರಿ? ನ್ಯೂಟನ್ಸ್ ಲಾ ಅಂತ ಕರಿಬಾರದು, ಯಾಕೆ ಚೇತನ ಹೆಸರು ಯಾಕೆ ಹೇಳ್ತೀರಿ? ಹಾಗಿದ್ರೆ ಚೇತನ ಹೆಸರು ಹೇಳಬಾರದು ನೀವು. ಹಾಂ, ಹೇಳ್ತೀರಿ ಅಂದ್ರೆ ಅರ್ಥ ಏನು? ಜಡದಿಂದ ಏನೂ ಬರೋದಿಲ್ಲ, ಚೇತನ ಕೆಲಸ ಮಾಡಬೇಕಾದ ಬೇರೆ ಅಲ್ಲ. ಇತಿ ಸರ್ವ ನಿಯಮನ ಶ್ರುತಿ ಸತ್ಯ. ಅಲ್ಲ, ಜಡನೂ ಸುಡು ಅಂದ್ಬಿಟ್ರು ಕೊನೆಗೆ ಅವರು. ಸೈನ್ಸು ದೇವ್ರನ್ನ ಒಪ್ಪಲಿಲ್ಲ, ಜಡನ ಒಪ್ಪಿದ್ರು. ಅದ್ವೈತಗಳು ಜಡ ಕೂಡ ಒಪ್ಪೋದಿಲ್ಲ. ಜಡ ಚೇತನ ಯಾವುದೇ, ಬ್ರಹ್ಮ ಒಂದೇ ಇರೋದು. ಬ್ರಹ್ಮನಿಗೆ ಗುಣಗಳೇ ಇಲ್ಲ ಮತ್ತೆ, ಜೊತೆಗೆ ಗುಣ ಇಲ್ಲದ ಬ್ರಹ್ಮನ ಒಪ್ಪೋದು ಒಂದೇ, ಜಡ ಒಪ್ಪೋದು ಒಂದೇ, ಜಡ ಏನು ಒಪ್ಪದೇ ಇರೋದು ಒಂದೇ. ಅದು ಶೂನ್ಯ ಅಂತ ಕರೆದು. ಅದಕ್ಕೇನೆ ಪ್ರಚ್ಛನ್ನ ಬೌದ್ಧ ಮತ ಅಂತ ಹೇಳಿದ್ರೆ, ಮಾಯಾಖ್ಯಯ ಸಮೃತಿ ಮಭ್ಯದತ್ತ ಬ್ರಹ್ಮಾಪ್ಯಖಂಡಂ ಮತ ಶೂನ್ಯ ಸಿದ್ಧಿ. ಅವರು ಹೆಸರಿಗೆ ಬ್ರಹ್ಮ ಅಂತಾರೆ, ಅವ್ರದ್ದು ಆ್ಯಕ್ಚುಲಿ ಏನದು? ಶೂನ್ಯ. ಅದು ಶೂನ್ಯ ಹೇಳಬೇಕಾಗಿತ್ತು, ಅದಕ್ಕೆ ಬ್ರಹ್ಮ ಅಂತ ಹೆಸರಿಟ್ರು ಅಷ್ಟೇ. ಅದಕ್ಕೆ ಹೆಸರು ಬದಲಾಯ್ತೆ ಹೊರತು ಕಾನ್ಸೆಪ್ಟ್ ಬದಲಾಗಲಿಲ್ಲ. ಅದಕ್ಕೆ ಪ್ರಚ್ಛನ್ನ ಬೌದ್ಧ ಮತ ಬುದ್ಧಿಸಮ್ ಇನ್ ಡಿಸ್ಗೈಸ್. ಗೋಮುಖ ವ್ಯಾಘ್ರ ಅಂತೀವಲ್ಲ ಹಾಗೆ, ಆ ವ್ಯಾಘ್ರನೇ ಗೋನ್ಮುಖ ಹಾಕಿದ್ದಾರೆ ಅಷ್ಟೆ. ಕಿಂ ಪರಬ್ರಹ್ಮಣ ಅಥನು ಪರಂಪರಾ ಇತ್ಯತಃ ನಚೇತಿ ನ ಕೇವಲಂ ಜಡತ್ವಾದ್ ವೇದಸ್ಯ ಅನನ್ಯಾಧಿ ಅನ್ಯಾಧೀನತ್ವ ಕಿಂತ ಆಗಮಾತ್ ವಿಷ್ಣುಧೀನತ್ವ ವಿಷ್ಣುಧೀನತ್ವ ಪ್ರಸಿದ್ಧ ಮಿತ್ಯಾಹ ಏತಸ್ಯ ಇತಿ. ಜಡವಾದ್ದರಿಂದ ವೇದ ದೇವರಿಗೆ ಅಧೀನ ಅಂಬೋದು ಬರೀ ಗೆಸ್ ವರ್ಕ್ ಅಲ್ಲ, ಆಗಮ ಹೇಳ್ತಾ ಇದೆ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ. ಈ ಪರಮಾತ್ಮನ ಪ್ರಶಾಸನದಲ್ಲಿ ಎಲ್ಲವೂ ಜಗತ್ತಿದೆ ಅಂತ ಹೇಳಿದ ಮೇಲೆ ವೇದ ಗೀತ ಎಲ್ಲವೂ ಯಾವುದ್ರಲ್ಲಿ ಸೇರ್ಕೊಂಡೋಯ್ತೋ? ಪರಮಾತ್ಮನ ಅಧೀನದಲ್ಲಿ ಬಂತೆ ಹೊರತು ಯಾವುದಕ್ಕೂ ಇಂಡಿಪೆಂಡೆನ್ಸ್ ಇಲ್ಲ. ಯಥಾ ಅಗ್ನೇ ರೌಷ್ಣ್ಯಂ, ಅದೇ ದೃಷ್ಟಾಂತ ಕೊಟ್ರಿ. ಈಗ ನಚ್ಚ ಶಬ್ದ ವಿಷ್ಣು ಹೋಯ್ತಿ ಏತಸ್ಯ ಇತಿ, ನ ಕೇವಲ ಜಡತ್ವಾಂತ ಆಗ ಮಾತೃಷ್ಟೇತ್ವ ಪ್ರತಿತ್ವ ಏತಸ್ಯ ಇತಿ ವಿಷ್ಣು ಹೋಯ್ತಿ ಶೇಷ. ಏತಸ್ಯ ಅಧೀನ ಅಂದರೆ ವಿಷ್ಣು ಅಂತ ಅರ್ಥ. ನಾನು ಶಬ್ದಸ್ಯ ಅರ್ಥ ಪ್ರಕಾಶನ ಸ್ವಭಾವ ನತ ಆಗಂತುಕೋ ವ್ಯಾಪಾರ ಯಥಾ ಅಗ್ನೇ ರೌಷ್ಣ್ಯಂ ತಥೋ ಜಡತ್ವೇಪಿರ ಪರಾಪೇಕ್ಷತಿ ಪರಾಪೇಕ್ಷಾ ಇತ್ಯತಃ ಸ್ವಭಾವಶಾಪಿ ಭಗವದ್ ಅಧೀನತ್ವೇ ಪ್ರಮಾಣ ಮಾಹ ದ್ರವ್ಯಮಿತಿ. ಹಾಗೆ ಒಂದು ಆರ್ಗ್ಯುಮೆಂಟ್, ನಾನು ಶಬ್ದಸ್ಯ ಅರ್ಥ ಪ್ರಕಾಶನ ಸ್ವಭಾವ. ಶಬ್ದ ಅರ್ಥ ಏನದು ಜೊತೆಗಿರ್ತವೆ, ಅರ್ಥ ಹೇಳ್ಕೊಡೋ ಶಬ್ದದ ಸ್ವಭಾವ ಗೊತ್ತಾಯ್ತಾ? ಅಂದಮೇಲೆ ಅದು ಆಗಂತುಕ ವ್ಯಾಪಾರ ಅಲ್ಲ. ಆಗಂತುಕ ಅಂದ್ರೇನು? ಹೊರಗಡೆಯಿಂದ ಬಂದಿದ್ದಲ್ಲ. ಇವತ್ತು ಹಾಲಿಗೆ ಬಿಳಿ ಬಣ್ಣ ಎಲ್ಲಿದೋ ಸ್ವಭಾವ, ಬಿಸಿ ಕಾಯಿಸಿದ್ದು. ಅದೇ ರೀತಿ ಶಬ್ದಗಳಿಗೆ ಅರ್ಥ ತಿಳಿಸುವ ಶಕ್ತಿ ಎಲ್ಲಿದೆ? ಸ್ವಭಾವಿಕವಾಗಿದೆ. ಯಥಾ ಅಗ್ನಿಯ ರೌಷ್ಣ್ಯಂ, ಅಗ್ನಿಗೆ ಸುಡೋ ಶಕ್ತಿ ಎಲ್ಲಿದೆ? ನ್ಯಾಚುರಲ್ ಆಗಿದೆ. ಅಂದಮೇಲೆ ನನ್ನ ತಥಾ ಜಡದೋ ಜಡದ್ವೇಪಿ ನ ಪರಾಪೇಕ್ಷಾ. ಸೊ ಜಡಗಳಾದರೂ ಕೂಡ ವೇದಗಳಿಗೆ ಅರ್ಥ ತಿಳಿಸೋ ಶಕ್ತಿ ಇರೋದ್ರಿಂದ ಅದರಿಂದನೇ ಕರ್ಮ ಬರುತ್ತೆ ಅಂತ ಯಾಕೆ ಹೇಳಬಾರದು? ಅದಕ್ಕೆ ಹೇಳ್ತಾರೆ ಇತ್ಯತಃ ಸ್ವಭಾವಶಾಪಿ ಭಗವದ್ ಅಧೀನತ್ತೆ ಪ್ರಮಾಣ ಮಾಹ ದ್ರವ್ಯಮಿತಿ. ಸ್ವಭಾವ ಕೂಡ ಯಾರ ಅಧೀನ? ದೇವರ ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ. ಸ್ವಭಾವ ಅಂಥೇಳಿ ಅದನ್ನು ಆಟೋಮೆಟಿಕ್ ಅಲ್ಲ, ಅದು ದೇವರು ಕೊಡದೆ ಹೋದರೆ ಸ್ವಭಾವ ಬ್ರೇಕ್ ಆಗುತ್ತೆ. ಅದಕ್ಕೆ ಪ್ರಹ್ಲಾದಕ್ಕೆ ಅಗ್ನಿ ಸುಡಲೇ ಇಲ್ಲ. ಅಗ್ನಿಗೆ ಏನು ಸ್ವಭಾವ? ಸುಡೋದು. ಆದರೆ ಒಳಗಿರೋ ವಿಷ್ಣು ಏನು ಮಾಡಿತ್ತು? ಯಥಾದಿತ್ಯ ಕಥಂ ತೇಜೋ ಜಗದ್ಭಾಸ ಇತಿ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ. ದೇವರು ಕಂಟ್ರೋಲ್ ಮಾಡ್ದ, ಏನು ಸುಡಲೇ ಇಲ್ಲ. ಅದು ಸುಡೋ ಸ್ವಭಾವ ನಿಂತೋಯ್ತೆ, ನೀರು ಹರಿತಾ ಇದೆ, ಅಡ್ಡ ಅಣೆ ಕಟ್ಕಡ್ತಾರೆ ನಿಂತೋಯ್ತು. ಮತ್ತೆ ಹರಿಯೋ ಸ್ವಭಾವ ಏನಾಯ್ತು? ಈಗ ತಡೆಯುತ್ತೆ ಅದು. ಕಾರಣ ಏನು? ಅಣೆಕಟ್ಟು ಕಟ್ಟಿವು. ಅದರೊಳಗಿರೋ ಶಕ್ತಿ ಮತ್ತೆ ದೇವರದೇ. ಎಲ್ಲ ಜನದ ಎಲ್ಲ ಸ್ವಭಾವದ ಕೂಡ ಏನಾಗಿರುತ್ತೆ? ಅದು ಭಗವಂತನ ಅಧೀನ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ, ಅದು ಏನಾಯ್ತೀವಿ ನಾವೀಗ ಎಲ್ಲ ಕಾಲದ ಮೇಲೆ ಹಾಕಿಬಿಡ್ತಾರೆ. ಆ ಕಾಲ ಗುಡಿಗೆ ಕಾಲ ಅಂತೇಳಿ. ಅದು ದೇವರನ್ನು ಧ್ಯಾನ ಮಾಡೋರಿಗೆ ಕಾಲ ಏನು ಮಾಡೋದಿಲ್ಲ, ಯಾತಕ್ಕೆ? ಕಾಲದ ಮೇಲೆ ದೇವರಿಲ್ಲ, ಆದ್ದರಿಂದ ಏನು ಮಾಡೋದೇ ಇಲ್ಲ ಅವ್ರಿಗೆ, ಯಾವ ಕಾಲವನ್ನು ಏನು ಮಾಡೋದೇ ಇಲ್ಲ. ಅದೇ ರೀತಿ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ, ಯಾವ ಸ್ವಭಾವ ನಡ್ಡಿ ಬರೋದಿಲ್ಲ. ಜೀವ ಪರಮಾತ್ಮನ ದಿನ, ಜೀವನ ಸ್ವಭಾವ ಪರಮಾತ್ಮನ ದಿನ. ಅದನ್ನೇ ಭಗವದ್ಗೀತೆ ಯಾವ ಎಲ್ಲಿ ಹೇಳಿದ್ದಾರೆ ನೆನಪಿದೆಯಾ? ಏಳನೇ ಅಧ್ಯಾಯ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳಬೇಕಾದ್ರೆ ಪೃಥ್ವಿ ಎಂಬುದು ದೇವರ ದೀನ, ಗೊತ್ತಾಯ್ತಾ? ಆಮೇಲೆ ಪುಣ್ಯೋಗಂಧ ಪೃಥ್ವಿಯಾಂಚ, ಗಂಧದಲ್ಲಿ ಪೃಥ್ವಿಗೇನಿದೆ ಗಂಧ ಇದೆ, ಆ ದೇವರ ದೀನ. ನೀರು ದೇವರ ದೀನ. ರಸೋಹಂ ಅಪ್ಸುಕೌಂತೇಯ, ಅದರೊಳಗೆ ರುಚಿ ದೇವರ ದೀನ. ಮತ್ತೆ ಅರ್ಥ ಆಯ್ತಾ? ಈಗ ಪ್ರತಿಯೊಂದು ದೇವರ ದೀನ, ಅದರಲ್ಲಿ ಇರೋದು ರುಚಿ ಹುಡಿಕಾರ ಅವೆಲ್ಲ ಅದು ಮತ್ತೆ ದೇವರ ದೀನ. ಸೊ ದೇವರ ಅಧೀನ ಎಂಥದ್ದು ಅಂದರೆ ಟೋಟಲ್ ಕಂಟ್ರೋಲ್. ಅಂತ ಕಂಟ್ರೋಲ್ ಜಗತ್ತಲ್ಲಿ ಯಾರೂ ಮಾಡೋಕ್ಕಾಗೋದಿಲ್ಲ. ಎಂಥ ರಾಜ ಮಹಾರಾಜರಿಗೂ ಕೂಡ ಏನಿರುತ್ತೆ? ಒಳಗೆ ಹೋಗಿ ಪ್ರೇರೇಪಡೋ ಶಕ್ತಿ ಯಾರಿಗೂ ಇಲ್ಲ. ಸಿಟ್ಟು ಬಂದು ಹೊಡೆ ಕೊಂದಾಕ್ಬೋದು ಬೇಕಾದ್ರೆ, ಸ್ವಭಾವ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ. ಆ ಶಕ್ತಿ ಇರೋದು ಯಾರಿಗೆ? ಸ್ವಾತಂತ್ರ್ಯನ ದೇವರಿಗೆ ಒಂದೇ ಸ್ವಾತಂತ್ರ್ಯನ. ಮಹಾಲಕ್ಷ್ಮಿ ಅವರಿಗೆಲ್ಲ ದೇವರ ಅನುಗ್ರಹದಿಂದ ಬಂದಿದ್ದು. ಇದೆಲ್ಲ ತಿಳ್ಕೊಂಡ್ರೆ ಅದು ಸಿದ್ಧಾಂತ ಅಂದ್ರೆ ಅದು. ಜಡಗಳಿಗೆ ಕರ್ತೃತ್ವ ಇಲ್ಲ, ಆಮೇಲೆ ಚೇತನಗಳಿಗೆ ಸ್ವಾತಂತ್ರ್ಯ ಇಲ್ಲ, ಪರಮಚೇತನ ಪರಮಾತ್ಮ ಅಂದರೆ ಸ್ವತಂತ್ರ. ಅದೇ ಮತ್ತು ಸಿದ್ಧಾಂತ ವೆರಿ ಸಿಂಪಲ್. ಅದು ಅದು ಒಪ್ಪದೆ ಏನಿದ್ರೆ ಯಾವ ಮಾತ್ರ ನೆಲಕ್ಕೆ ಬರೋದಿಲ್ಲ. ವಿರೋಧ ಏನರ್ಥ? ಸ್ವಭಾವ ಅಂದ್ರೆ ಏನು? ಇದೆ ಅಂತ ಅರ್ಥ. ಇದೆ ಅಂತ ಇದೆ ಅಂದ್ ಮಾತ್ರಕ್ಕೆ ಇದೆ ಫಂಕ್ಷನ್. ನಮ್ಮನ್ನೇ ತಗೊಳ್ಳಿ, ಕಸ್ತೂರಿಯಲ್ಲಿ ವಾಸನೆ, ಕಸ್ತೂರಿಯಲ್ಲಿ ವಾಸನೆ ಇದೆ, ಗೊತ್ತಾಯ್ತಾ? ಅದು ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ? ಯಾವ ಬರ್ಬೇಕದು? ಸಿಕ್ಕಿದ್ರೆ ಮಾತ್ರ. ಸ್ವಭಾವ ಅಂತ ಹೊರಗೆ ಬಂತ? ಬರಲಿಲ್ಲ. ಸ್ವಭಾವ ಅಂದ್ರೆ ಇದೆ ಅಂತ ಅರ್ಥನೇ ಹೊರತು ಹೊರಗೆ ಬರಬೇಕು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ವಿಷ ಸ್ವಭಾವ ಕೊಲ್ಲೋದು ಅಂತ ಹೇಳಿದ್ರೆ ವಿಷ ಸ್ವಭಾವ ತಗೊಂಡ್ರೆ ವಿಷ ಸ್ವಭಾವ ಕಾಲ ಕೊಟ್ಟರು ಪರಮಾತ್ಮ ಏನು ಮಾಡಿದ? ಪ್ರಹ್ಲಾದ ಏನು ಮಾಡಲೇ ಇಲ್ಲ, ಕೊಲ್ಲೋ ಸ್ವಭಾವ ನಿಂತೋಯ್ತು. ನಮ್ಮ ಎದುರಿಗೆ ತೋರಿಸ್ತೀವಲ್ಲ, ಈಗ ನೀರು ಹರಿತಾ ಇದೆ, ಅಡ್ಡ ಆಯ್ತಾ ನಿಂತೋಯ್ತು, ಸ್ವಭಾವ ಕಂಟ್ರೋಲ್ ಆಯ್ತು. ಆದರೆ ಏನು ಬರ್ತಾವ್ರು ಜಾಸ್ತಿ ಆಗ ಹರಿಯುತ್ತೆ. ಆದರೆ ದೇವ್ರ ಮಾತ್ರ ಏನು ಮಾಡಬಲ್ಲ ಬೇಕಾದ್ರೆ? ಹಾಗೆ ತಿಳಿಸ್ಬಲ್ಲ, ಗೊತ್ತಾಯ್ತಾ? ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವ್ರ ಮಹಿಮೆ. ನಾವೆಲ್ಲ ಯಾವುದೇ ಮಹಿಮೆ ಎಲ್ಲೇ ಇದ್ರೂ ಕೂಡ ದೇವ್ರ ಕಂಟ್ರೋಲ್ ಇದೆ ಹೊರತು ದೇವನ್ ಬಿಟ್ಟಲ್ಲಕ್ಕೆ ಯಾವುದಕ್ಕೂ ಸಾಧ್ಯತೆ ಇಲ್ಲೇ ಇಲ್ಲ. ಅದನ್ನು ಮತ್ತೆ ಮತ್ತೆ ನೆನ್ಪಿಟ್ಕೊಂಡಿರ್ತದೆ. ಅಚಿಂತ್ಯ ಶಕ್ತಿಶ್ಚ ಉಕ್ತ, ಇದೇನು ದೇವ್ರ ಬಗ್ಗೆ ಇದಕ್ಕೆ ಸ್ವಭಾವ ಅಂದಮೇಲೆ ಇರಬೇಕಲ್ಲ ಅಂದ್ರೆ ದೇವ್ರ ಶಕ್ತಿ ಎಂಥದ್ದು ಅಂದ್ರೆ ಅಚಿಂತ್ಯ ಶಕ್ತಿ. ಸ್ವಭಾವವನ್ನು ಕಂಟ್ರೋಲ್ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ, ಬೇರೆದನ್ನು ಕಂಟ್ರೋಲ್ ಮಾಡೋದೇ ಕಷ್ಟ. ಸ್ವಭಾವನೆ ಕಂಟ್ರೋಲ್ ಮಾಡ್ತಾರೆ ಅಚಿಂತ್ಯ ಶಕ್ತಿ. ನಾವು ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗದೇ ಇರೋ ಶಕ್ತಿ ಅದು. ನಾವೇನು ಮಾಡ್ತೀವಿ, ಎಷ್ಟೋ ಸರ್ತೆ ಯಾರೋ ದುಷ್ಟ ಇರ್ತಾನೆ, ಎಷ್ಟೆಷ್ಟೋ ಏನೋ ಮಾಡೋಕ್ಕೆ ಹೋಗ್ತೀವಿ, ಚೇಂಜ್ ಮಾಡೋಕ್ಕೆ, ಅಯ್ಯೋ ಸ್ವಭಾವ ಏನು ಮಾಡೋಕ್ಕಾಗುತ್ತೆ, ಬಿಟ್ಬಿಡ್ತಾನೆ ಅವನ ಸ್ವಭಾವನೇ, ಅಷ್ಟೊತ್ತ ಬಿಟ್ಟಾಕ್ಬಿಡ್ತಾನೆ. ಆದರೆ ದೇವರೇನು ಮಾಡ್ತಾನೆ, ಅದನ್ನು ಚೇಂಜ್ ಮಾಡಬಲ್ಲ. ಅದಕ್ಕೆ ಗಾಂಧಾರಿ ಬೈತಾಳೆ ಕೃಷ್ಣನ, ನಿಮ್ಮ ಮಕ್ಕಳ ಸ್ವಭಾವ ಚೇಂಜ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಆದ್ದರಿಂದ ಶಾಪ ಕೊಡ್ತೀರಿ ಅಂತ ಹೇಳ್ಬಿಡ್ತ. ಅದು ಏನು ಮಾಡಲಿ, ಅರ್ಥ ಮಾಡಿಕೊಳ್ಳಿಲ್ಲ. ದೇವರ ಸ್ವಭಾವನ ಬದಲಾಯಿಸುವ ಶಕ್ತಿ ಇದೆ, ಅದು ಏನು ಮಾಡೋದಿಲ್ಲ, ಅದನ್ನು ಬದಲಾಯಿಸೋದಿಲ್ಲ. ಅದೇ ಬದಲಾಯಿಸ್ಬಿಟ್ರೆ ಸ್ವಭಾವ ಹೋಗಿಬಿಡುತ್ತಾಗ, ಅದನ್ನು ಕಾಪಾಡ್ತಾರೆ ಪರಮಾತ್ಮ. ಅದು ದೇವರ ಮಹಿಮೆ. ಸೊ ಆಧೀನ್ಯ ಬೇರೆ, ಚೇಂಜ್ ಬೇರೆ. ಚೇಂಜ್ ಮಾಡೋ ಶಕ್ತಿ ಇದೆಯಲ್ಲ ಅಂದರೆ ಏನು ಹೇಳಬೇಕು, ಇದೆ ಅಂತ ಹೇಳಬೇಕು. ಮಾಡ್ತಾರೋ ಅಂದರೆ ಮಾಡೋದಿಲ್ಲ, ಯಾಕೆ ಮಾಡಿದರೆ ಏನಾಗುತ್ತೆ, ವಸ್ತುಗಳು ಸತ್ತು ಹೋಗಿಬಿಡುತ್ತಾರೆ. ದೇವರನ್ನು ಉಳಿಸ್ತಾನೆ, ಆದ್ದರಿಂದ ದೇವರ ಕಾರುಣ್ಯ. ಇಲ್ಲವರು ಏನಾಗ್ತಿತ್ತು, ವಸ್ತುಗಳು ಡಿಸ್ಟ್ರಾಯ್ ಹೋಗ್ತಾ ಇತ್ತು, ಹಾಗೆ ಮಾಡೋದಿಲ್ಲ ದೇವರು. ಸತ್ ಎರಡು ಬಂಡೆ ಅಚಿಂತ್ಯ ಶಕ್ತಿಶ್ಚ ಮುಕ್ತ ಜೀವಶ್ಚ ಚ ಪ್ರತಿಬಿಂಬಶ್ಚ ಬಿಂಬಪೂರ್ವ ಇವ ಚೇಷ್ಟಾ. ಇಷ್ಟು ಕ್ಲಿಯರ್ ವಾಕ್ಯ. ಜೀವ ಮಾಡೋದಿಲ್ಲ ಅಂತ ಹೇಳಿ ಆಯ್ತಲ್ಲ, ಈಗ ಮಾಡೋ ಆ ಟೆಂಪರಲ್ಲಿ ಬ್ಲಾಕ್ ಮಾಡ್ತಾನೆ, ಮಾಡಕ್ಕೆ ಬರುತ್ತೆ ಅಂತ ತೋರ್ಸಕ್ಕೆ ಏನು ಮಾಡ್ತಾನೆ, ಬ್ಲಾಕ್ ಮಾಡ್ತಾನೆ, ಗೊತ್ತಾಯ್ತಾ. ಆಮೇಲೆ ಏನು ಮಾಡ್ತಾರೆ, ಬಿಟ್ಟು ತೋರಿಸ್ತಾರೆ, ಆಯ್ತಾ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು. ಆ ರೀತಿ ಜೀವಶ್ಚೇದ ಪ್ರತಿಬಿಂಬಶ್ಚ ಬಿಂಬಪೂರ್ವ ಇವ ಚೇಷ್ಟ. ನೆನ್ಪಿಟ್ಕೋಬೇಕಿದ್ರೆ ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಅದು ಜೀವ ಚೇತನವಾದರೂ ಕೂಡ ಪ್ರತಿಬಿಂಬವಾಗಿರೋದ್ರಿಂದ ಪ್ರತಿಬಿಂಬಕ್ಕೆ ಏನಿಲ್ಲ, ಯಾವಾಗಲೂ ಸ್ವತಃ ಕ್ರಿಯಾ ಇಲ್ಲ. ನಹಿ ನಜ ನಹಿ ಬಿಂಬ ಪ್ರತಿಬಿಂಬಶ್ಯ ಕ್ರಿಯಾ ಎಂದು ಹೇಳಿದ್ದಾರೆ. ಸ ಬಿಂಬಕ್ರಿಯೆಯವ ಕ್ರಿಯಾವಾನ್. ಅದಕ್ಕೆ ಪ್ರತಿಬಿಂಬಶ್ಯ ಬಿಂಬಪೂರ್ವ ಇವ ಚೇಷ್ಟ. ಏನೇ ಆಗಬೇಕಾದ್ರೂ ಕೂಡ ಬಿಂಬ ಮಾಡದೆ ಹೋದರೆ ಪ್ರತಿಬಿಂಬಕ್ಕೆ ಏನು ಮಾಡೋಕ್ಕೂ ಬರೋದಿಲ್ಲ. ಇನ್ನು ನಮ್ಮಲ್ಲೇ ಲೋಕದಲ್ಲಿ ಎಷ್ಟಿದೆ ನ್ಯಾಯ, ಈಗ ಕೆಲವು ಕೇಸ್ ಹಾಕಬೇಕು, ಅದು ಗವರ್ನರ್ ಪರ್ಮಿಷನ್ ಬೇಕು, ಗೌರ್ಮೆಂಟ್ ಪರ್ಮಿಷನ್ ಬೇಕು, ಕೊಡೋದಿಲ್ಲ. ಮೊದಲು ಇದೆ ತಪ್ಪು ದಸ ಅದು ಗೊತ್ತಿದೆ, ಎಲ್ಲ ಇದೆ, ಅವ್ರು ಪರ್ಮಿಷನ್ ಕೊಟ್ಟಿದೆ. ಎಷ್ಟೋ ನಡೀತಾ ಇದೆ ಈಗಾಗಲೇ, ಗೊತ್ತಾಯ್ತಾ. ಅಂದರೆ ಗೊತ್ತಿದ್ರು ಕೂಡ ಇವನಿಗೆ ಪವರ್ ಬರೋದು ಯಾವಾಗ, ಅನುಮತಿ ಕೊಟ್ಟರೆ ಮಾತ್ರ, ಗೊತ್ತಾಯ್ತು. ಇನ್ವೆಸ್ಟಿಗೇಟ್ ಮಾಡೋದು ಇವನೇ, ಪರ್ಮಿಷನ್ ಅವ್ರು ಕೊಡಬೇಕು. ಇದು ಎಕ್ಸ್ಟರ್ನಲ್ಲೇ ಎಷ್ಟು ಸ್ಟ್ರಾಂಗ್ ಇದು, ಇನ್ನು ಇಂಟರ್ನಲ್ಲೇ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಪ್ರತಿಬಿಂಬಕ್ಕೆ ಏನೂ ಇಲ್ಲ ಕೂಡ, ಏನಿಲ್ಲ, ಸ್ವತಃ ಕ್ರಿಯೆ ಇಲ್ಲ, ಬಿಂಬದಿಂದನೇ ಕ್ರಿಯೆ ಆಗಬೇಕು. ಆದ್ದರಿಂದ ಜೀವ ಚೇತನಾದರೂ ಕೂಡ ಅವನು ಪ್ರತಿಬಿಂಬನಾದ್ದರಿಂದ ಅವನಿಗೆ ಸ್ವತಃ ಕರ್ತೃತ್ವ ಇಲ್ಲ. ಅದು ಎಲ್ಲಿಗೆ ಹೋಗಿ ಗಂಡಾಗಬೇಕು, ಮತ್ತೆ ಕರ್ಮ ಬ್ರಹ್ಮೋದ್ಭವಂ ಇತ್ತಿ, ಅಲ್ಲಿ ಗಂಡಾಗಬೇಕು. ಯಾವುದೇ ಕರ್ಮ ಆದರೆ ಯಾರಿಂದ ಆಯಿತು ಅಂತ ಅರ್ಥ, ಪರಮಾತ್ಮನಿಂದ ಅಂತ ತಿಳಿಬೇಕು. ಈಗ ಏನು ಬದಲಾಯ್ತಲ್ಲ, ಏನು ಬದಲಾಯ್ತು ನಿಮಗೆ, ಏನು ಬದಲಾಗೇ ಇಲ್ಲ. ವಾಲ್ಮೀಕಿ ಹೇಗಿದ್ರು, ವಾಲ್ಮೀಕಿ ವರುಣನ ಮಗ, ಭಾರಿ ಒಳ್ಳೆ ವ್ಯಕ್ತಿ. ದುಷ್ಟರ ಸಹವಾಸದಿಂದ ಪ್ರಾರಬ್ಧ ಕರ್ಮಾವಶಾತ್ ದುಷ್ಟರ ಸಹವಾಸ ಬಂದು ಕೆಟ್ಟ ಕೆಲಸ ಮಾಡಿದ್ವಿ, ಆಮೇಲೆ ಚೇಂಜ್ ಆಯಿತು, ಸರಿ ಹೋದ್ರಷ್ಟು. ಅದಾದ ಕೆಟ್ಟವನು ಒಳ್ಳೆಯದಾದ ಕಥೆ ಅಲ್ಲ ಅದು, ಒಳ್ಳೆಯವನು ಕೆಟ್ಟವನಾಗಿದ್ದು ಮತ್ತೆ ವಾಪಸ್ ಒಳ್ಳೆಯವನೇ ಬಂದ ಕಥೆ ಅರ್ಥ ಆಯ್ತಾ. ಈಗ ದುರ್ಯೋಧನೆ ಕೆಟ್ಟವನು ಒಳ್ಳೆಯದಾದ ದೃಷ್ಟಾಂತ ಇದೆಯಾ ನಿಮಗೆ? ಇಲ್ಲ. ಸ್ವಭಾವತಃ ಕೆಟ್ಟವನು ಎಂದೂ ಒಳ್ಳೆಯನಾಗೋದಿಲ್ಲ. ಎಲ್ಲಿ ಕೆಟ್ಟವನು ಒಳ್ಳೆಯದಾದ ಕಾಣುತ್ತೆ, ಅಲ್ಲಿ ಏನಾಗಿದೆ ಮೂಲತಃ ಒಳ್ಳೆಯವರು, ಒಳ್ಳೆಯವರೇ ಯಾವುದೋ ಕಾರಣದಿಂದ ಏನಾಗಿರ್ತಾರೆ ಅವರು ಕೆಟ್ಟಾಗಿರ್ತಾರೆ. ಅದೇನಾಯ್ತು ಇದೆ, ಸರಿ ಹೋಯ್ತು ಅಷ್ಟೇ ಹೊರತು ಅದು ಇದ್ರ ಕೆಲಸ ಅಲ್ಲ. ಅದು ವಿಶ್ವಾಮಿತ್ರ ಏನಾಗಿದ್ರು, ಪಾಪ ಕೆಟ್ಟವರಾಗಿದ್ರು, ಯಾರು ಹೇಳಿದ್ರು ಕೆಟ್ಟವರಾಗಿದ್ದರು ಅಂತ? ದೊಡ್ಡ ರಾಜ ಅವರು, ಗೊತ್ತಾಯ್ತಾ. ಬ್ರಾಹ್ಮಣನಾಗಿದ್ದಿಲ್ಲ, ಬ್ರಾಹ್ಮಣ ಮಂತ್ರ ಕೂಡ ಬ್ರಾಹ್ಮಣ ಆಗ್ಬೇಕಂತಿತ್ತು, ಆದ್ದರಿಂದ ಅದೇ ಸರಿ ಹೋಯ್ತು. ವಿಶ್ವಾಮಿತ್ರ ಕೆಟ್ಟವರು ಅಂತ ಯಾರು ಹೇಳಿಲ್ಲ, ಹೆಸರೇ ವಿಶ್ವಾಮಿತ್ರ, ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರೋರು ಅಂತ ಅರ್ಥ. ವಿಶ್ವೇಶ್ವ ಮಿತ್ರಂ ಸಹ್ಯಾ ಜಾಗಾವ ಆಚಾರ ಅರ್ಥ ಬರೀತಾರೆ. ವಿಶ್ವೇಶ್ವ ಮಿತ್ರಂ ಗಾಯತ್ರಿ ಮಂತ್ರ ಹುಡುಕೊಟ್ಟವ್ರನ್ನ ಶತ್ರುಗಳ ಗತಿಯರಾಗ್ಬೋದು. ಸ್ವಭಾವ ಎಲ್ಲಿ, ಏನು ಸ್ವಭಾವ ಬದಲೇ ತೋರಿಸಿ ನೀವೇ, ಏನು ಸ್ವಭಾವ ಏನಿತ್ತು, ಏನಾಯ್ತು? ಅವ್ರು ಕೆಟ್ಟವರಾಗಿ ಇದ್ದು ಒಳ್ಳೆಯವರಾದ್ರ? ಇಲ್ಲ, ಒಳ್ಳೆಯವರಾಗಿದ್ದು ಇನ್ನೂ ಒಳ್ಳೆಯವರಾದ್ರ ಅಷ್ಟೇ, ಅದಾಗ್ಬೋದು. ಏನು ಯೋಚನೆ, ಸ್ವಭಾವ ಎಲ್ಲಿ ಚೇಂಜ್ ಆಯ್ತಲ್ಲ, ಈಗ ಆಗಲೇ ಇಲ್ಲ. ಎಂತ ತೋರಿಸ್ಬೇಕು, ಭಾರಿ ಒಳ್ಳೆಯವನು, ಒಂದು ಭಾರಿ ಕೆಟ್ಟವರಾಗೋದನ್ನು ತೋರಿಸ್ಬೇಕು, ಗೊತ್ತಾಯ್ತಾ. ಅದೇ ಭಾರಿ ಕೆಟ್ಟವನು, ಭಾರಿ ಒಳ್ಳೆಯವನ್ನು ತೋರಿಸ್ಬೇಕು, ಎರಡೂ ಇಲ್ಲ. ಎಲ್ಲಿ ಒಳ್ಳೆಯವನು ಕೆಟ್ಟವನಾದ ಕಾಣುತ್ತೆ, ಅಲ್ಲಿ ಏನಾಗಿದೆ, ಎಷ್ಟೇ ಲಾಭ ಸರಿ ಹೋಯ್ತು ಅಷ್ಟೇ. ಹೇಳಿದ್ರೆ ಒಳ್ಳೆ ಫಳ 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 ಹೊಳಿತಾ ಇದೆ, ಸ್ಫಟಿಕಮಣಿ ಕೆಂಪು ಕಾಣಿಸ್ತಾ ಇದೆ. ಮುಂದೆ ಪಕ್ಕದಲ್ಲಿ ಏನಿಟ್ಟಿದ್ದಾರೆ, ದಾಸವಾಡದ ಹೂವಿದೆ ಅಷ್ಟೇ. ಆ ಕಾಲಕ್ಕೆ ಏನಂತ ಕಾಣಿಸ್ತದ, ಕೆಂಪು ಕಾಣ, ನಿಜವಾಗ ಕೆಂಪಾಗಿಲ್ಲ, ಅದಿರೋದು ಹಾಗೇ ಇರೋದು. ಅದರಿಂದ ಅದ್ರ ಕಾಂಟ್ಯಾಕ್ಟಿಂದ ಆಗ ಕಾಣಿಸ್ತಾ ಇದೆ. ಅತ್ತೆಗೆ ದೂರ ಇಟ್ಟ ಹೊರಟೋಯ್ತು, ಅಲ್ಲಿ ದುಷ್ಟ ಸಹವಾಸ ಹೋಯಿತು, ಸರಿ ಹೋದ. ಹಾಂ, ಏನು ಸಮಸ್ಯೆ ಇಲ್ಲ, ಯಾವ ಕೇಸ್ ತೊಗೊಂಡ್ರು ಕೂಡ ಹಾಗೇ ಇರೋದು. ಅದು ಹೇಳಿದೆ, ಅದು ಬೇರೆ ಕಡೆ ಬಂದಿದೆ ಆಗಲೇ. ಈಗ ಅಲ್ಲಿ ಹೇಳಿ ಮೀನಸ್ಥಿತಿ ಇಲ್ಲೂ ಬರುತ್ತೆ, ಬೇಕಾದ್ರೆ ಮುಂದೆ ಬರುತ್ತೆ, ಗೊತ್ತಾ. ಅದು ಪರಮಾತ್ಮ ಎಂಥವನು, ಜೀವ ಎಂಥ ಪ್ರತಿಬಿಂಬ ಅಂತ ಕೇಳಿದರೆ, ಜಡ ಪ್ರತಿಬಿಂಬ ಬೇರೆ, ಚೇತನ ಪ್ರತಿಬಿಂಬ ಬೇರೆ. ಚೇತನ ಪ್ರತಿಬಿಂಬಕ್ಕೊಂದು ಎಕ್ಸಿಸ್ಟೆನ್ಸ್ ಇದೆ, ಎಕ್ಸಿಸ್ಟೆನ್ಸ್ ಒಂದು ಜೀವನ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಎಷ್ಟೋ ಸರ್ತ ನಮ್ಮಲ್ಲೇ ಹೇಳ್ತೇವೆ, ಈಗ ಅಂಡರ್ ಆಫೀಸರ್ ಸಸ್ಪೆಂಡ್ ಆಗಿಬಿಟ್ಟ, ಅದು ಹೇಳಿದ್ದನ್ನು ಮಾಡಿ, ಹೇಳಿದ್ದನ್ನು ಮಾಡಿಲ್ಲ ಅವನು, ಔಟ್ ಆಫ್ ದಿ ಮಾಡೋದು ಪನಿಷ್ಮೆಂಟ್ ಆಯ್ತು. ಹೇಳಿದ್ದೇನೆ ಮಾಡಿ ಪನಿಷ್ಮೆಂಟ್ ಆಗ್ತಿರಲಿಲ್ಲ. ಸೊ ಪ್ರತಿಬಿಂಬಕ್ಕೆ ಏನಿದೆ ಒಂದು ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಅದು ಸ್ವಭಾವಕ್ಕೆ ತಕ್ಕಂತೆ ದೇವರು ಮಾಡಿಸೋದ್ರಿಂದ ದೋಷ ಇಲ್ಲ. ಸ್ವಭಾವಕ್ಕೆ ತಕ್ಕಂತೆ ಮಾಡಿಸ್ತಾನೆ ದೇವರು, ಸಮಸ್ಯೆ ಇಲ್ಲ. ನೀರಿನಿಂದ ಹಲ್ವಾ ಮಾಡ್ತಾರೆ ಯಾರು ಮಾಡೋದಿಲ್ಲ, ಯಾಕೆ ಮಾಡಕ್ಕೆ ಬರೋದಿಲ್ಲ. ನೀರು ಹಾಕಿ ಮಾಡಬೇಕು, ನೀರಿಂದ ಮಾಡಕ್ಕೆ ಬರೋದಿಲ್ಲ, ಹಾಲಿಂದ ಮಾಡ್ತಾ. ಅದು ದೇವರು ಮಾಡಬೇಕು, ಅದೇ ರೀತಿ ನಿಮ್ಮನ್ನು ಮಾಡಿ ತೋರಿಸ್ತಾ. ಇತ್ಯಾದಿ ನಿಷೇಧ ಅಚ್ಚ ಪ್ರಮಾಣ ಸಿದ್ಧಮಪಿ ಸ್ವಭಾವ ನಿಯಮನಂ ವಿಷ್ಣು. ಇವೆಲ್ಲ ತಕ್ಷಣ ಅರ್ಥ ಆಗಲ್ಲ, ಮನಸ್ಸಿನ ಯೋಚನೆ ಮಾಡ್ತಾ 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 ಹೋಗಬೇಕು. ಅದಕ್ಕೆ ಧ್ಯಾನ ಅಂತ, ಮನನ ಧ್ಯಾನ. ನಮಗೆ ಕನ್ವಿನ್ಸ್ ಆಗ್ತದೆ ಅಷ್ಟೇ, ಹೌದು ಇಲ್ಲಿ ಮಾಡಕ್ಕೆ ಬರೋದಿಲ್ಲ ಅಂತ. ಪ್ರತಿಬಿಂಬ ಅಂದ್ರೆ ಏನು, ಸರಿಯಾಗಿ ಅರ್ಥ ಮಾಡ್ಕೋತಾ ಹೋದಷ್ಟು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಪ್ರಮಾಣ ಸಿದ್ಧಮಪಿ ಸ್ವಭಾವ ನಿಯಮನಂ ವಿಷ್ಣೋ ಅಸಂಭಾವಿತ ಮಿಥ್ಯತಾಹ ಅಚಿಂತೆ. ಆಗೊಂದು ವಾದ ತೆಗೆದ, ಅಲ್ರಿ ಪ್ರಮಾಣ ಕೊಡಬಹುದು ಬೇಕಾದಷ್ಟು ನೀವು, ಅದು ಹೇಗೆ ಪಾಸಿಬಲ್ ಆಗುತ್ತೆ ಅಂತ ಕೇಳಿದರೆ ಅಚಿಂತ್ಯ ಶಕ್ತಿ ಅಂತ ಹೇಳಿ ಹೇಳಿಲ್ಲ. ಈಗ ನಮಗೆ ಗೌರಿಶಂಕರ ಹತ್ತಕ್ಕೆ ಬರೋದಿಲ್ಲ, ಎಷ್ಟು ಜನ ಹತ್ತಿದ್ದಾರೆ, ಅದನ್ನು ಅವನಿಗೆ ನಮಗೆ ಹತ್ತಕ್ಕೆ ಬರೋದಿಲ್ಲ ಅಂತ ಅವ್ರಿಗೆ ಹತ್ತಕ್ಕೆ ಬರೋದಿಲ್ಲ ಅಂತ ಹೇಳಬೇಕಾ? ನಮ್ಮ ಕೈಯಲ್ಲಿ ಆಗೋದಿಲ್ಲ, ಅವ್ರ ಕೈಯಲ್ಲಿ ಆಯ್ತಷ್ಟೇ. ಆದರೆ ದೇವ್ರ ಶಕ್ತಿ ಎಂಥದ್ದು ಅಂದರೆ ಅಟ್ಲೀಸ್ಟ್ ಹತ್ತಿದವ್ರು ನೋಡಿ ಹೇಳ್ಬೋದು ನಾವು. ದೇವರು ಇಮ್ಯಾಜಿನ್ ಮಾಡೋಕ್ಕಾಗದೇ ಇದ್ದರೆ ಪರಮಾತ್ಮ ಮಾಡ್ತಾನೆ. ಆದ್ದರಿಂದ ಅಚಿಂತ್ಯ ಶಕ್ತಿ ಸಂಪನ್ನ ದೇವ್ರ ಬಗ್ಗೆ ಆ ಮಾತು ಹೇಳಬೇಕು. ಉಳಿದವ್ರು ಎಂಥ ಶಕ್ತಿ ಇದ್ರು ಕೂಡ ಅದು ದೇವರ ಅಧೀನದಲ್ಲಿದೆ, ದೇವ್ರ ಶಕ್ತಿ ಮಾತ್ರ ಸ್ವತಂತ್ರವಾದ್ದರಿಂದ ಯಾರು ಏನೋ ಮಾಡಕ್ಕೆ ಬರೋದು. ಅಚಿಂತ್ಯ ಶಕ್ತಿ ಅಂದ್ರೆ ಅದೇ ಹೌದು, ಅನುಗ್ರಹನೇ ಇಲ್ಲದ್ರೆ ಯಾಕತ್ತೆ ಆಗ್ತದೆ. ಅಲ್ಲೇ ಸತ್ತವರು ಇದ್ದಾರಲ್ಲ ಬೇಕಾಷ್ಟು ಜನ, ಸತ್ತವ್ರಿಗಿಂತ ಸತ್ತವರೇ ಜಾಸ್ತಿ ಬರ್ತಾನೆ ಇರುತ್ತೆ ಸತ್ತಿಗೆ. ಅಷ್ಟು ಕಾರ ಅಡ್ರೆಸ್ ಇಲ್ಲ ಹೋಗ್ಬಿಡ್ತಾರೆ, ಹೋಗಿದ್ದು ಗೊತ್ತಿಲ್ಲ ಸತ್ಯದ್ದು ಗೊತ್ತಾಗಲ್ಲ. ಎಲ್ಲಿ ಆಗಿರುತ್ತೋ ದೇವ ಅದಕ್ಕೆ ಟೀಕಾರ ಹೇಳಿದ್ದೇನು, ದೇವರ ಅನುಗ್ರಹ ಇದು ಅಂತ. ಸುಧಾಭರತ ಬುದ್ಧಿವಂತಿಕೆ ಅಂತ ಹೇಳಿಲ್ಲ, ಬುದ್ಧಿವಂತಿಕೆ ಇದ್ರು ಫಂಕ್ಷನ್ ಮಾಡೋದು ಯಾರಿಂದ, ದೇವರಿಂದ ಮಾಡಬೇಕು. ಆದರೆ ದೇವರದೇ ಕ್ರೆಡಿಟ್ ಅಂತ ಹೇಳಿ. ಯದಿ ಜಡಶನ ಸ್ವತಃ ಪ್ರವೃತ್ತಿ ತರ್ಹಿ ಅಭಿಮಾನಿ ದೇವತಾ ದ್ವಾರ ಅಸ್ತು. ಆಯ್ತು ಬಿಡಿ, ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ, ಅಭಿಮಾನಿ ದೇವತಾ ದ್ವಾರ ಒಪ್ಪೋಣ ಅಂದರೆ ಅದು ಸರಿಯಲ್ಲ. ಯಾಕೆ ತಥಾಚ ನಾನ್ ತಥೋಪಿ ಪರಬ್ರಹ್ಮೇಕಂಗಾಗಿರ್ತ ಜೀವಶ್ಯ ಇತಿ ಜೀವಶ್ಯ ತತಶ್ಚ ಆಧಿಕ್ಯೇನ ಪರಂಪರಾ ಇತಿ ಭಾವ. ಆದ್ದರಿಂದ ಪ್ರತಿಬಿಂಬ ಅಂತ ಒಪ್ಕೊಂಡ ಮೇಲೆ ಸ್ವತಃ ಪ್ರವೃತ್ತಿ ಹೊರಟೋಯ್ತು. ನ ಕೇವಲ ಪ್ರತಿಬಿಂಬತ್ವಾ ಜೀವಸ್ಯ ಸ್ವತಃ ಪ್ರವೃತ್ತಿ ಅಭಾವ ಕಿಂತು ಆಗಮಾಚ್ಯ ಇತ್ಯಾಹ ನೇತಿ ನಾ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃತಿ ಪ್ರವಿಲ್ಯ ಬಂದಿತ್ತು. ಜೀವನಿಗೇನಿಲ್ಲ, ಸ್ವತಃ ಕರ್ತೃತ್ವ ಇಲ್ಲ ಅಂತ ಹೇಳಿರೋದ್ರಿಂದ ಜಡಕ್ಕಿಲ್ಲ, ಚೇತನಕ್ಕೆ ಸ್ವತಃ ಇಲ್ಲ. ದೇರ್ಫೋರ್ ದೇವ್ರನ್ನ ಒಪ್ಪಿದರೆ ಮಾತ್ರ ಸಾಧ್ಯ, ಇಲ್ಲೋದ್ರಿಲ್ಲ. ಇದಿಷ್ಟು ಸರಿಯಾಗಿ ಒತ್ಕೊಂಡ್ರೆ ಇದಿಷ್ಟು ಯಾವುದು ಕನ್ವಯ ಆಗುತ್ತೆ, ದ್ವಾದಶ ಸ್ತೋತ್ರಕ್ಕೆ ಒಳ್ಳೆ ಉಪಯೋಗ ಆಗುತ್ತೆ. ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಇದೆಯಲ್ಲ, ಆ ಒಂದು ಮಾತು ಅರ್ಥ ಆಗಬೇಕು. ಇಷ್ಟನ್ನ ಓದಿದ್ರೆ ಅದಿಷ್ಟು ಜಿಷ್ಟ. ಅಚಿಂತ್ಯ ಇತಿ ಭಾಷ್ಯೇ ಮುಕ್ತ ಭಾಷ್ಯ ಅಕ್ಷರಾಣಿ ಪ್ರಸಿದ್ಧಾನಿ. ಇನ್ನ ದೇವ್ರು ಹೇಗೆ ನಮಗೆ ತಿಳಿಬೇಕು ಅಂತ ಜಗಚ್ಚಕ್ರಕ್ಕೆ ಹೇಳಿದ್ರು ಅಕ್ಷರ ಕರ್ಮ ಬ್ರಹ್ಮೋದ್ಭವಂ ಇದ್ದಿ ಬ್ರಹ್ಮ ಅಕ್ಷರ ಸಮುದ್ಭವಂ ಅಂತ ಹೇಳಿದ್ರು. ಅಕ್ಷರ ಅಂದ್ರೆ ಏನು ಅಂದ್ರೆ ವೇದಗಳು ಅಂತ ಅರ್ಥ. ವೇದಗಳಿಗೆ ಅಕ್ಷರ ಅಂತ ಯಾತಕ್ಕೆ ಕರೀತಾರೆ? ಅಕ್ಷರಗಳು ಹೊಂದಿರೋದು ಅಕ್ಷರ ಅಂತ ಕರಿಬಾರ್ದು. ಯಾತಕ್ಕೆ? ವೇದಗಳು ಅಲ್ಲದಕ್ಕೂ ಅಕ್ಷರಗಳಿವೆ, ಅಕ್ಷರಗಳಿರೋದಕ್ಕೆ ವೇದಗಳ ಅಕ್ಷರ ಆಗೋದಾದ್ರೆ ಇವತ್ತು ಪ್ರತಿಯೊಂದು ಪುಸ್ತಕನೂ ಅಕ್ಷರನೇ ಅಕ್ಷರಗಳಿರೋದ್ರಿಂದ ಅಲ್ಲ. ಕ್ಷರ ಅಕ್ಷರ, ಕ್ಷರ ಅಂದ್ರೆ ನಾಶ, ಅಕ್ಷರ ನಾಶ ಇಲ್ಲ. ವೇದಗಳಿಗೆ ಏನಿಲ್ಲ, ನಾಶ ಇಲ್ಲ. ಅದಕ್ಕೆ ವೇದಗಳಿಗೆ ವೇದ ಸ್ತೇ ನಿತ್ಯ ಭಿನ್ನತ್ವ ಸದಾ ಇರೋದಕ್ಕೆ ವೇದ ಅಂತ ಅವಕ್ಕೆ ಹೆಸರು, ಅದಕ್ಕೆ ಅಕ್ಷರ ಅಂತ ಹೆಸರು. ಅಕ್ಷರಾಣಿ ಪ್ರಸಿದ್ಧಾನಿ ಏನ ಯಾವುದಕ್ಕೆ ಅಕ್ಷರ ತತ್ವಕ್ಕೆ ಅಭಿಮಾನಿ ಆದ್ದರಿಂದ ಅಕ್ಷರ. ಯಾಕೆ ಇವರು ನಾಶ, ಅಭಿಮಾನಿಗೆ ಇನ್ನೂ ನಾಶ ಇಲ್ಲ. ಅವ್ರು ಲಕ್ಷ್ಮೀದೇವಿ ನಾಶ ಇಲ್ಲ, ಅದಕ್ಕೆ ಅಕ್ಷರ. ಯಾವ ರೂಪಕ್ಕೂ ನಾಶ ಇಲ್ಲ ಲಕ್ಷ್ಮೀದೇವಿ. ದೇಭ್ಯೋ ವ್ಯಭಿಗೆ ಅಭಿವ್ಯಜ್ಯತೆ ಪರಂ ಬ್ರಹ್ಮ. ಪರಮಾತ್ಮ ಅಕ್ಷರವಾದ ವೇದಗಳಿಂದ ತಿಳಿಯಲ್ಪಡ್ತಾನೆ. ಶಾಸ್ತ್ರಯೋನಿತ್ವ ಸೂತ್ರ ಅದನ್ನೇ ಹೇಳಿ. ಅನ್ಯಥಾ ಅನಾದಿ ನಿಧನಂ ಅಚಿಂತ್ಯಂ ಪರಿಪೂರ್ಣಮಪಿ ಬ್ರಹ್ಮ ಕೋನಜಿಕೋ ಜಾನಾತಿ. ವೇದಗಳು ತಿಳಿಸ್ತೇ ಹೋಗಿದ್ರೆ ಅನಾದಿ ನಿಧನ, ಅನಾದಿ ಅನಿಧನ. ಅನಾದಿ ಅಂದರೆ ಹುಟ್ಟಿಲ್ಲ, ಅನಿಧನ ಅಂದರೆ ಸಾವಿಲ್ಲ. ಅಚಿಂತ್ಯಂ ಅಚಿಂತ್ಯನಾದ ಪರಿಪೂರ್ಣಮಪಿ ಬ್ರಹ್ಮ ಪರಿಪೂರ್ಣನಾದ ಪರಮಾತ್ಮನನ್ನ ಕೋ ಜಾನಾತಿ ಯಾರು ತಿಳಿಸ್ಕೊಡ್ತಾ ಇದ್ರು? ಅದು ವೇದಗಳಿಂದ ಮಾತ್ರ ತಿಳಿಯೋದ್ರಿಂದ ವೇದಗಳಿಂದ ದೇವರು ಹುಟ್ಟುತ್ತಾನೆ ಅಂದರೆ ತಿಳಿಸಲ್ಪಡ್ತಾನೆ ಅಂತ ಅರ್ಥ. ಅನಾದಿ ನಿಧನ ನಿತ್ಯ ವ್ಯಾಖ್ಯಾನ ಭಾವ ಅಕ್ಷರಾಣಿ ಬ್ರಹ್ಮಾಕ್ಷರ ಸಮುದ್ಭವಂ ಇತ್ಯಸ್ಯ ಬ್ರಹ್ಮ ವೇದೋ ಅಕ್ಷರಾತ್ ಪರಬ್ರಹ್ಮಣೋ ಜಾಯತೆ ಇತಿ ಪರೇಶಾಂ ವ್ಯಾಖ್ಯಾನ. ಅವ್ರು ಊಟಪಾಠ ಮಾಡಿ ಹಾಕ್ಬಿಟ್ರು. ಬೇರೆ ವ್ಯಾಖ್ಯಾನ ಮಾಡಬೇಕಾದ್ರೆ ಕರ್ಮ ಹುಟ್ಟೋದು ವೇದಗಳಿಂದ, ವೇದ ಹುಟ್ಟೋದು ದೇವರಿಂದ ಅಂತ ಅರ್ಥ ಮಾಡಿಬಿಡಿ. ತಪ್ಪದು, ಅದಕ್ಕೆ ಅಲ್ಲೂ ತಪ್ಪಾಯಿತು ಇಲ್ಲೂ ತಪ್ಪಾಯಿತು. ಆ ತಪ್ಪಿನಿಂದ ಜಗಚ್ಚಕ್ರ ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೆ ಕರ್ಮ ಬ್ರಹ್ಮೋದ್ಭವಂ ಪರಮಾತ್ಮನಿಂದ ಕರ್ಮ, ದೇವರ ವೇದಗಳ ಅಧ್ಯಯನದಿಂದ ದೇವರ ಜ್ಞಾನ ನಮಗೆ ಬರೋದ್ರಿಂದ ಜಗಚ್ಚಕ್ರ ಕರೆಕ್ಟ್ ಆಯಿತು. ವೇದಗಳ ಅಧ್ಯಯನದಿಂದ ಬರಬೇಕು, ವೇದಗಳ ಉಚ್ಚಾರಣೆ ಮಾಡೋಕ್ಕೆ ಜನ ಬೇಕು. ಭೂತಾನಿ ಅದಕ್ಕೆ ಅನ್ನ ಬೇಕು, ಅದಕ್ಕೆ ಮಳೆ ಬೇಕು, ಅದಕ್ಕೆ ಯಜ್ಞ ಬೇಕು, ಅದಕ್ಕೆ ಕರ್ಮ ಬೇಕು, ಮತ್ತೆ ದೇವರು ಬೇಕು, ವೇದ ಬೇಕು. ಈ ಸರ್ಕಲ್ ಯಾವಾಗಲೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಅರ್ಥ ಬೇರೆ ಮಾಡಿದ್ದಾಗ ಸೈಕಲ್ ಹೊರಟೋಗ್ಬಿಡುತ್ತೆ. ನಾನು ಸಮುದ್ರ ಅಕ್ಷರಾಣಿ ಪ್ರಸಿದ್ಧಾನಿ ಅಕಾರಾದಿ ನಿಯತಾನು ಪೂರ್ವಿ ವಿಶಿಷ್ಟಾನಿ ವೇದ ಇತಿ ಯಾವತ್. ವೇದಾಕ್ಷರಗಳು ಅನಾದಿನಿತ್ಯ, ಮತ್ತು ಅಕ್ಷರ ಅಂತ ಯಾತಕ್ಕೆ ಕರಿತೇವೆ ನಾವು ಇದನ್ನು? ಆ ಈಗಳನ್ನು ಯಾಕೆ ನಿತ್ಯ? ಯಾವುದೇ ವಾಕ್ಯದಲ್ಲಿ ಉಪಯೋಗಿಸಿದ್ರು ಫಾರ್ಮ್ ಆಗೇ ಉಳಿದ್ಬಿಡುತ್ತೆ. ಅಕ್ಷರಗಳನ್ನು ತಗೊಂಡೇ ನಾವು ಮಾಡೋದು. ಏನು ಮಾಡೋದು? ವಾಕ್ಯಗಳನ್ನು, ಶಬ್ದಗಳನ್ನು ಮಾಡೋದು. ಅಕ್ಷರಗಳು ಹಾಗೆ ಉಳಿದಿರುತ್ತೆ. ಮತ್ತೆ ಅದಕ್ಕೇನಂತಾರೆ, ಅಕ್ಷರ. ಈ ಹಿಟ್ಟಿಲಿ ನೀವು ಚಪಾತಿ ಮಾಡಿಬಿಟ್ರಿ, ಹಿಟ್ಟಿಲ್ಲ ಈಗ ಅಕ್ಷರಗಳಿಂದ ಏನು ಮಾಡಿದ್ರಿ, ವಾಕ್ಯ ಬರೆದ್ರಿ. ಅಕ್ಷರ ಹಾಗೇ ಮತ್ತೆ ಇನ್ನೊಂದು ವಾಕ್ಯ ಬರೀಬಹುದು, ಎಷ್ಟು ಬೇಕಾದ್ರೂ ಬರೀಬಹುದು. ಅದಕ್ಕೆ ಅಕ್ಷರಗಳು ಅಂತ ಹೇಳಿದ್ರು. ಅಕ್ಷರ ಕ್ಷರ ನಾಶ, ಅಕ್ಷರ ನಾಶ ಇಲ್ಲದ್ದು ಅಂತ. ಪ್ರಸಿದ್ಧಾನಿ ಅಕಾರಾದೀನಿ ನಿಯತಾನು, ಅಕಾರಾದಿ ಅಕ್ಷರಗಳು ನಿಯತಾನು. ಅದು ಹೇಳಬೇಕಾದ್ರೂ ಕೂಡ ಈ ಕ್ರಮದಲ್ಲೇ ಹೇಳ್ತಾರೆ. ಮತ್ತೆ ನಿಯತ ಅನುಪೂರ್ವಿ, ಒಂದು ಅನುಪೂರ್ವಿ ಇದೆ. ಪದಗಳು ಯಾವ? ವೇದ ಪದಗಳು ಮಾತ್ರ ನಿತ್ಯ, ವೇದ ಪದಗಳು ಮಾತ್ರ ನಿತ್ಯ. ಉದಾಹರಣೆ, ನೀವೊಂದು ಪದ ಕಾಯಿನ ಮಾಡಿದ್ರಿ, ಈಗ ಗೊತ್ತಾಯ್ತಾ, ನಿತ್ಯ ಆಗಲಿಲ್ಲ. ಯಾಕೆ? ಹೊಡೆಸ್ತಾ ಹುಟ್ಟಿದೆ ಈಗ ಅದು. ಆಮೇಲೆ ಯಾರು ಉಪಯೋಗ ಬಿಟ್ಟೆ ಬಿಟ್ಟು ಹೋಗೇ ಬಿಡ್ತದೆ. ಹೌದು, ವೇದಗಳು ಹಾಗಲ್ಲ. ವೇದಗಳು ಯಾವಾಗಲೂ ಇರುತ್ತೆ, ಡೆಸ್ಟ್ರಾಯ್ ಆಗೋದೇ ಇಲ್ಲ. ಆದ್ದರಿಂದ ನಿತ್ಯ ಅಂತ ಕರೀತೀವಿ. ನಿತ್ಯ ವೇದಾಹ ಸಮಸ್ತಾಶ್ಚ. ಎಲ್ಲಿ ಬಂದಿತ್ತು ನೆನಪಿದೆಯಾ? ನಿತ್ಯ ವೇದ ಅಂತ ಎಲ್ಲಿ ಬಂದಿತ್ತು? ತತ್ವ ಸಂಖ್ಯಾನ. ನಿತ್ಯ ವೇದಾಹ ಪುರಾಣಾದ್ಯಾಹ ಕಾಲ ಪ್ರಕೃತಿ ರೇವಚ. ತತ್ವ ಸಂಖ್ಯಾನ ಫಸ್ಟ್ ಬುಕ್ ಓದಿತ್ತು. ಆಮೇಲೆ ಸೆಕೆಂಡ್ ವಿಷ್ಣುದತ್ತ ನಿರ್ಣಯ. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ ಇತ್ಯಾದಿ ಬ್ರಹ್ಮಾಂಡವಾಗಿ ಪುರಾಣ ವಾಕ್ಯ ಹೇಳಿದ್ದಾರೆ. ಅದು ನಿತ್ಯ ವೇದಾಹ. ಮತ್ತೆ ಅಣುಭಾಷ್ಯದಲ್ಲಿ ವೇದಗಳೆಲ್ಲ ಕೂಡ ಏನಲ್ಲ, ನಿತ್ಯತ್ವಾತ್ ಮಾನಮುತ್ತಮಂ. ವೇದಗಳು ನಿತ್ಯ ಆದ್ದರಿಂದ ಅತಿ ಶ್ರೇಷ್ಠ ಪ್ರಮಾಣ ಈಗೆಲ್ಲ ಹೇಳಿರೋದ್ರಿಂದ ಎಂದು ವೇದಗಳನ್ನು ನಿತ್ಯ ನಿತ್ಯ ಅಂತ ಕರಿಬೇಕು, ಬೇರೆ ಅಲ್ಲ. ನಚ ಸಮುದ್ಭವ ಶಬ್ದಸ್ಯ ಮುಖ್ಯಾರ್ಥಾಂಗೀಕಾರೇ ಕಿಂ ಬಾಧಕಂ. ಆಗ ಒಂದು ಪ್ರಶ್ನೆ ಬಂತು, ನಾವು ವೇದಗಳು ಹುಟ್ಟುತ್ತೆ ಅಂತ ಯಾಕೆ ಅರ್ಥ ಮಾಡ್ಕೋಬಾರದು? ಉದಾಹರಣೆಗೆ ಇಲ್ಲಿ ರುಜಸ್ಸಾಮಾನಿ ಜಗ್ನಿರೇ, ವೇದಗಳು ಹುಟ್ಟಿರೋದು ವಾಕ್ಯ ಇದೆಯಲ್ಲ, ಯಾಕೆ ಅರ್ಥ ಮಾಡ್ಕೋಬಾರದು? ಮಾಡ್ಕೋಬಾರದು. ಏನು ಅಭಿವ್ಯಚ್ಯತೆ ಇತ್ಯಮುಖ್ಯೋ ಅರ್ಥ ಸ್ವೀಕರಿಯತೆ ಕಿಂಚ ಪ್ರಮಾಣಾಂತರೇಣ ಅಪಿ ಬ್ರಹ್ಮಾಭಿವ್ಯಕ್ತಿ ಸಂಭವಾತ್ ತೇಭ್ಯ ಇತಿ ಕಿಮರ್ಥ ಮುಕ್ತಂ ಇತ್ಯತಃ. ವೇದಗಳೇ ನಿತ್ಯ ಅಂತ ಯಾಕೆ, ವೇದಗಳಿಗೂ ಹುಟ್ಟಿದೆ ಅಂತ ಯಾಕೆ ಹೇಳಬಾರ್ದು? ಪರಮಾತ್ಮ ವೇದಗಳ ಹೊರತು ಬೇರೆ ಪ್ರಮಾಣದಿಂದನೂ ಕೂಡ ತಿಳಿಯಲ್ಪಡ್ತಾನೆ ಅಂತ ಯಾಕೆ ಹೇಳಬಾರ್ದು? ಎರಡಕ್ಕೂ ಉತ್ತರ ಕೊಡ್ತಾರೆ. ಅನ್ಯಥಾ ಇತಿ ವ್ಯಕ್ತ್ಯರ್ಥತ್ವ ಅನಂಗೀಕಾರೇ ಅನಾದಿನಿಧನಂ ಬ್ರಹ್ಮ ಕಥಂ ಜಾಯೇತ ಇತಿ ಶೇಷ. ವೇದಗಳಿಂದ ವ್ಯಕ್ತಿ ಪರಮಾತ್ಮ ಆಗದೆ ಹೋಗಿದ್ರೆ ದೇವನು ತಿಳಿಯೋ ಚಾನ್ಸೇ ಇರಲಿಲ್ಲ. ಗೊತ್ತಾಯ್ತಾ? ಈಗ ಉದಾಹರಣೆ, ಮೈಕ್ರೋಸ್ಕೋಪ್ ಇಲ್ಲದೆ ಹೋದರೆ ಬ್ಯಾಕ್ಟೀರಿಯಾ ನೋಡೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಸೊ ನಮಗೆ ಬ್ಯಾಕ್ಟೀರಿಯಾ ಜ್ಞಾನ ಎಲ್ಲಿಂದ ಬಂತು ಅಂತ ಏನು ಹೇಳ್ತೇವೆ? ಮೈಕ್ರೋಸ್ಕೋಪಿಂದ ಅಂತ ಹೇಳ್ತೇವೆ. ಅದೇ ರೀತಿ ದೇವ್ರ ಜ್ಞಾನ ಎಲ್ಲಿಂದ ಬರುತ್ತೆ ಅಂತ ಏನಂತ ಹೇಳಬೇಕಾಗ? ವೇದಗಳಿಂದ ಅಂತ ಹೇಳಿದ್ರು. ಹಾಂ, ನಾಶ ಇಲ್ಲ, ಜಡಕ್ಕೆ ನಾಶ ಅಂತ ಯಾರು ಹೇಳಿದ್ರು ನಿಮಗೆ? ಅನಾದಿ ಮೂಲ ಜಡ ಪ್ರಕೃತಿ ಜಡ, ಎಲ್ಲಿ ನಾಶ ಎಲ್ಲಿದೆ ಅದಕ್ಕೆ? ಜಡ ಅಂತ ತಕ್ಷಣ ಏನಾಗ, ಅಕ್ಷರ ಆಕಾಶ ಜಡ, ಅನಾದಿ ನಿತ್ಯ ಹೌದಲ್ಲ? ಆ ಕವ್ಯಾಕೃತ ಆಕಾಶಕ್ಕೆ ಜಲ ಪದಾರ್ಥಕ್ಕೆ ನಿತ್ಯತ್ವ ಇದೆಯಲ್ಲ, ಅದರಿಂದ ಜಡ ಅಂತಷ್ಟು ನಿತ್ಯ ಆಗಬೇಕಾಗಿಲ್ಲ, ಅನಿತ್ಯನೂ ಆಗಬೇಕಾಗಿಲ್ಲ. ವೇದಗಳು ಮಾತ್ರ ಜಡ ಪ್ಲಸ್ ನಿತ್ಯ, ಕೆಲವು ಜಡ ಅನಿತ್ಯ, ಕೆಲವು ಜಡ ನಿತ್ಯ. ಜಡ ಅಂತಷ್ಟು ನಿತ್ಯ ಆಗಬೇಕಾಗಿಲ್ಲ, ಜಡ ಅಂತಷ್ಟು ಅನಿತ್ಯನೂ ಆಗಬೇಕಾಗಿಲ್ಲ. ತಥಾ ವೇದಸ್ಯ ತದ ಅಭಿವ್ಯಂಜಕತ್ವ ಅನಂಗೀಕಾರೇ ಪರಿಪೂರ್ಣತ್ವ ಸಚಿಂತ್ಯಂ ಬ್ರಹ್ಮ ಕೋ ಜಾನಾತಿ. ವೇದಗಳಿಂದ ಪರಮಾತ್ಮನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದರೆ ಸಾಧ್ಯನೇ ಇಲ್ಲ ಅಂತ ಆಗಿಬಿಡುತ್ತೆ ಹೊರತು ವೇದಗಳಿಂದ ಮಾತ್ರ ಸಾಧ್ಯ ಅಂತ ಹೇಳಬೇಕು. ಕಣ್ಣೆ ರೂಪಜ್ಞಾನ ಕಣ್ಣೆ ಹಾಗೆ ಬೇಕೇ ಬೇಕು, ಶಬ್ದಜ್ಞಾನ ಕಿವಿ ಹಾಗೆ ಬೇಕೇ ಬೇಕು, ಬ್ರಹ್ಮಜ್ಞಾನಕ್ಕೆ ಏನು ಬೇಕು? ವೇದಗಳು ಬೇಕೇ ಬೇಕು ಅಂತ ಅರ್ಥ. ಅದಕ್ಕೆ ಶಾಸ್ತ್ರ ಯೋನಿತ್ವ ಅಂತ ಸೂತ್ರ ಬಂದಿದ್ದೆ ಅದಕ್ಕೋಸ್ಕರ. ಅದನ್ನು ಕೋಟ್ ಮಾಡ್ತಾರೆ ಇಲ್ಲೇನೆ, ವಾಕ್ಯಾರ್ಥದ್ವಯ ಇತ್ಯಾದಿ ವಾಕ್ಯಾರ್ಥದ್ವಯ ಇತಿ ಅಚಿಂತ್ಯಂ ಬ್ರಹ್ಮ ವಾಕ್ಯಾರ್ಥದ್ವಯ ಸಮುಚ್ಚಯ ಅಭಿಶಬ್ದ ಭಾಷ್ಯಂ ನಚ ರೂಢಿಂ ವಿನಾ ಯೋಗಾಂಗೀಕಾರೋ ಯುಕ್ತ ಪರಾಮರ್ಶ ಚತಸ್ಮಾತ್ ಸರ್ವಗತಂ ಬ್ರಹ್ಮ ಇತಿ ನಹಿ ಏಕೇನ ಶಬ್ದೇನ ದುರುಕ್ತೇನ ಭೇದಶ್ರುತಿಂ ವಿನಾ ವಸ್ತುದ್ವಯಂ ಕ್ವಚಿದುಚ್ಯತೆ. ಇನ್ನು ಕೆಲವು ಪ್ರಶ್ನೆ ಕೇಳ್ತಾನೆ, ನಾಳೆ ಅದಕ್ಕೆ ಉತ್ತರ ಕೊಡ್ತಾರೆ. ನಾಳೆ ನೋಡೋಣ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರಪಶ್ಚಾತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾ.